ಅಧ್ಯಾಯ 8 ನಾರಾಯಣ ಕವಚ. ಪರೀಕ್ಷಿತ ಮಹಾರಾಜ ಶುಕಮುನಿಗಳನ್ನು ಪ್ರಶ್ನಿಸಿದನು. ಹೇ ಪ್ರಭು, ಶತ್ರುಗಳನ್ನು ಅವರ ವಾಹನಗಳ ಸಮೇತ ಗೆದ್ದು 3 ಲೋಕಗಳ ಸಂಪತ್ತನ್ನು ಅನುಭವಿಸಲು ಇಂದ್ರನನ್ನು ಸಮರ್ಥನಾಗುವಂತೆ ಮಾಡಿದ ಮತ್ತು ಅವನಿಗೆ ರಕ್ಷಣೆಯನ್ನು ನೀಡಿದ ವಿಷ್ಣು ಮಂತ್ರವೆಂಬ ಕವಚವನ್ನು ಕುರಿತು ನನಗೆ ದಯವಿಟ್ಟು ವಿವರಿಸಿ. ತನ್ನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸುತ್ತಿದ್ದ ಶತ್ರುಗಳನ್ನು ಗೆದ್ದು ವಿಜಯ ಸಾಧಿಸಿದ ಮಹಾರಾಜ ಇಂದ್ರನಿಗೆ ರಕ್ಷಣೆ ನೀಡಿದ ನಾರಾಯಣ ಕವಚವನ್ನು ಕುರಿತು ನನಗೆ ದಯವಿಟ್ಟು ವಿವರಿಸಿ. ಶುಕಮುನಿಗಳು ಹೇಳಿದರು, ದೇವತೆಗಳ ರಾಜನಾದ ಇಂದ್ರನು ದೇವ ಪುರೋಹಿತನಾಗಿ ನಿಯೋಜಿತನಾದ ವಿಶ್ವರೂಪನನ್ನು ನಾರಾಯಣ ಕವಚವನ್ನು ಕುರಿತು ಪ್ರಶ್ನಿಸಿದ. ಅದಕ್ಕೆ ವಿಶ್ವರೂಪನು ನೀಡಿದ ಉತ್ತರವನ್ನು ಬಹಳ ಗಮನವಿಟ್ಟು ಕೇಳು. ವಿಶ್ವರೂಪನು ನುಡಿದನು, ಯಾವುದೇ ರೀತಿಯ ಭಯ ಉಂಟಾದಾಗ ವ್ಯಕ್ತಿಯು ಮೊದಲು ತನ್ನ ಕೈಕಾಲುಗಳನ್ನು ಶುಭ್ರವಾಗಿ ತೊಳೆದು ಅನಂತರ ಓಂ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಎಂಬ ಮಂತ್ರವನ್ನು ಜಪಿಸುತ್ತಾ ಆಚಮನವನ್ನು ಮಾಡಬೇಕು. ಅನಂತರ ದರ್ಭೆಯನ್ನು ಸ್ಪರ್ಶಿಸಿ ಉತ್ತರಾಭಿಮುಖವಾಗಿ ಗಂಭೀರ ಮುದ್ರೆಯಲ್ಲಿ ಮೌನವಾಗಿ ಕುಳಿತುಕೊಳ್ಳಬೇಕು. ಸಂಪೂರ್ಣವಾಗಿ ಶುದ್ಧನಾದ ಮೇಲೆ ಅಷ್ಟಾಕ್ಷರಿ ಮಂತ್ರವನ್ನು ತನ್ನ ದೇಹದ 8 ಭಾಗಗಳಿಗೆ ಸ್ಪರ್ಶಿಸಬೇಕು. ದ್ವಾದಶ ಅಕ್ಷರಿ ಮಂತ್ರವನ್ನು ಕೈಗಳಿಗೆ ಸ್ಪರ್ಶಿಸಬೇಕು. ಹೀಗೆ ಮುಂದೆ ಹೇಳುವ ಕ್ರಮದಲ್ಲಿ ವ್ಯಕ್ತಿಯು ನಾರಾಯಣ ಕವಚದಿಂದ ತನ್ನನ್ನು ಭದ್ರಗೊಳಿಸಿಕೊಳ್ಳಬೇಕು. ಓಂ ಎಂಬ ಪ್ರಣವದಿಂದ ಆರಂಭವಾಗುವ ಅಷ್ಟಾಕ್ಷರಿ ಮಂತ್ರವನ್ನು ಎಂದರೆ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಮೊದಲು ಜಪಿಸಬೇಕು. ಈ ಮಂತ್ರವನ್ನು ಜಪಿಸುವಾಗ ತನ್ನ ಕೈಗಳಿಂದ ದೇಹದ 8 ಅಂಗಗಳನ್ನು ಸ್ಪರ್ಶಿಸಿಕೊಳ್ಳಬೇಕು. 2 ಪಾದಗಳಿಂದ ಆರಂಭ ಮಾಡಿ ಕ್ರಮವಾಗಿ ಮೊಣಕಾಲುಗಳು, ತೊಡೆಗಳು, ಹೊಟ್ಟೆ, ಹೃದಯ, ಎದೆ, ಬಾಯಿ ಮತ್ತು ತಲೆಯನ್ನು ಸ್ಪರ್ಶಿಸಿಕೊಳ್ಳಬೇಕು. ಅನಂತರ ಈ ಮಂತ್ರವನ್ನು ಹಿಂದೆ ಮುಂದಾಗಿ ಉಚ್ಚರಿಸುತ್ತಾ ಕೊನೆಯ ಅಕ್ಷರವಾದಂತಹ ಯಾದಿಂದ ಆರಂಭಿಸಿ ತನ್ನ ದೇಹದ ಭಾಗಗಳನ್ನೂ ಆರಂಭದ ಕ್ರಮಕ್ಕೆ ವ್ಯತಿರಿಕ್ತ ಕ್ರಮದಲ್ಲಿ ಸ್ಪರ್ಶಿಸಿಕೊಳ್ಳಬೇಕು. ಈ 2 ವಿಧಾನಗಳನ್ನು ಕ್ರಮವಾಗಿ ಉತ್ಪತ್ತಿನ್ಯಾಸ ಮತ್ತು ಸಂಹಾರನ್ಯಾಸ ಎಂದು ಕರೆಯಲಾಗಿದೆ. ಅನಂತರ ದ್ವಾದಶ ಅಕ್ಷರಿ ಮಂತ್ರವನ್ನು ಎಂದರೆ ಓಂ ನಮೋ ಭಗವತೇ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಬೇಕು. ಪ್ರತಿಯೊಂದು ಅಕ್ಷರದ ಹಿಂದೆಯೇ ಓಂಕಾರವನ್ನು ಹೇಳುತ್ತಾ ಮಂತ್ರದ ಅಕ್ಷರಗಳನ್ನು ತನ್ನ ಬೆರಳ ತುದಿಗಳ ಮೇಲೆ ಇರಿಸಬೇಕು. ಬಲಗೈಯ ತೋರು ಬೆರಳಿನಿಂದ ಆರಂಭಿಸಿ ಎಡಗೈಯ ತೋರು ಬೆರಳಿಗೆ ಮುಕ್ತಾಯ ಮಾಡಬೇಕು. ಉಳಿದ 4 ಅಕ್ಷರಗಳನ್ನು ಹೆಬ್ಬೆರಳುಗಳ ಸಂಧಿಗಳ ಮೇಲೆ ಇರಿಸಬೇಕು. ಅನಂತರ ಷಡಾಕ್ಷರಿ ಮಂತ್ರವನ್ನು ಎಂದರೆ ಓಂ ವಿಷ್ಣುವೇ ನಮಃ ಎಂದು ಜಪಿಸಬೇಕು. ಓಂ ಅಕ್ಷರವನ್ನು ಹೃದಯದ ಮೇಲೂ, ವಿ ಅಕ್ಷರವನ್ನು ಶಿರದ ಮೇಲೂ, ಶ ಅಕ್ಷರವನ್ನು ಭ್ರೂಮಧ್ಯದಲ್ಲೂ, ನ ಅಕ್ಷರವನ್ನು ಶಿಖೆಯಲ್ಲೂ ಮತ್ತು ವೇ ಅಕ್ಷರವನ್ನು ಕಣ್ಣುಗಳ ನಡುವೆಯೂ ಇರಿಸಿಕೊಳ್ಳಬೇಕು. ಅನಂತರ ಮಂತ್ರವನ್ನು ಜಪಿಸುವವನು ನ ಅಕ್ಷರವನ್ನು ದೇಹದ ಎಲ್ಲ ಸಂಧಿಗಳಲ್ಲೂ ಇರಿಸಿ ಮಾ ಅಕ್ಷರವನ್ನು ಒಂದು ಶಸ್ತ್ರವೆಂಬಂತೆ ಧ್ಯಾನ ಮಾಡಬೇಕು. ಹೀಗೆ ಅವನು ಮಂತ್ರದ ಪರಿಪೂರ್ಣ ಸಾಕಾರ ರೂಪವಾಗಬೇಕು. ಅನಂತರ ಕೊನೆಯ ಅಕ್ಷರವಾದ ಮಾ ಕಾರಕ್ಕೆ ವಿಸರ್ಗವನ್ನು ಸೇರಿಸಿ ಮಹ ಅಸ್ತ್ರಾಯ ಪಟ್ ಎಂಬ ಮಂತ್ರವನ್ನು ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ ಎಲ್ಲ ದಿಕ್ಕುಗಳಲ್ಲೂ ಉಚ್ಚರಿಸಬೇಕು. ಈ ರೀತಿಯಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಮಂತ್ರದ ರಕ್ಷಾ ಕವಚದಿಂದ ದಿಗ್ಬಂಧನವಾಗುತ್ತದೆ. ಈ ಜಪವನ್ನು ಮುಗಿಸಿದ ಮೇಲೆ ಷಡೈಶ್ವರ್ಯ ಪೂರ್ಣನಾದ ಹಾಗೂ ಧ್ಯಾನಯೋಗ್ಯನಾದ ದೇವೋತ್ತಮ ಪರಮಪುರುಷನಲ್ಲಿ ಗುಣಾತ್ಮಕವಾಗಿ ತನ್ನನ್ನು ಒಂದಾಗಿ ಸಮೀಕರಿಸಿಕೊಳ್ಳಬೇಕು. ಅನಂತರ ಭಗವಾನ್ ನಾರಾಯಣನನ್ನು ಕುರಿತು ಮುಂದೆ ಹೇಳುವ ರಕ್ಷಾಸ್ತೋತ್ರವಾದ ನಾರಾಯಣ ಕವಚವನ್ನು ಜಪ ಮಾಡಬೇಕು. ಪರಮಪ್ರಭುವು ಗರುಡನ ಬೆನ್ನ ಮೇಲೆ ಕುಳಿತು ತನ್ನ ಪಾದ ಪದ್ಮಗಳಿಂದ ಅವನನ್ನು ಸ್ಪರ್ಶಿಸುತ್ತಿದ್ದಾನೆ. ಶಂಖಚಕ್ರ ಗುರಾಣಿ, ಖಡ್ಗ ಗದೆ, ಬಿಲ್ಲು ಬಾಣಗಳು ಮತ್ತು ಪಾಶಗಳೆಂಬ ಎಂಟು ಆಯುಧಗಳನ್ನು ಧರಿಸಿದ್ದಾನೆ. ಆ ದೇವೋತ್ತಮ ಪರಮಪುರುಷನು ತನ್ನ ಅಷ್ಟಬಾಹುಗಳಿಂದ ನನ್ನನ್ನು ಸದಾ ಕಾಪಾಡಲಿ. ಅವನು ಸರ್ವಶಕ್ತ, ಏಕೆಂದರೆ ಅವನು ಅಣಿಮ ಲಘಿಮ ಇತ್ಯಾದಿ ಅಷ್ಟಸಿದ್ಧಿಗಳನ್ನು ಸಂಪೂರ್ಣವಾಗಿ ಹೊಂದಿದ್ದಾನೆ. ಮಹಾಮತ್ಸ್ಯದ ದೇಹ ಧಾರಣ ಮಾಡಿ ಪ್ರಭುವು ವರುಣ ಸಂಚಾರಿಗಳಾದ ಭಯಂಕರ ಜಲಚರಗಳಿಂದ ನನ್ನನ್ನು ನೀರಿನಿಂದ ರಕ್ಷಿಸಲಿ. ತನ್ನ ಮಾಯಾಶಕ್ತಿಯ ವಿಸ್ತರಣೆಯಿಂದ ಪ್ರಭುವು ಕುಬ್ಜ ವಾಮನನ ರೂಪವನ್ನು ತಾಳಿದ. ಅಂತಹ ವಾಮನನು ಭೂಮಿಯ ಮೇಲೆ ನನ್ನನ್ನು ಕಾಪಾಡಲಿ. ಭಗವಂತನ ಅದ್ಭುತ ವಿಶ್ವರೂಪವು ತ್ರಿಲೋಕಗಳನ್ನೇ ಜಯಿಸಿರುವುದರಿಂದ ಆಕಾಶದಲ್ಲಿ ನನಗೆ ರಕ್ಷಣೆಯನ್ನು ನೀಡಲಿ. ಹಿರಣ್ಯಕಶಿಪುವಿನ ಶತ್ರುವಾಗಿ ಅವತಾರವೆತ್ತಿದ ನರಸಿಂಹದೇವರು ಸರ್ವ ದಿಕ್ಕುಗಳಲ್ಲಿ ನನ್ನನ್ನು ರಕ್ಷಿಸಲಿ. ಅವನ ಅಟ್ಟಹಾಸದ ನಗೆಯು ಎಲ್ಲ ದಿಕ್ಕುಗಳಲ್ಲೂ ಪ್ರತಿಧ್ವನಿಗೊಂಡು ಅಸುರರ ಗರ್ಭಿಣಿ ಪತ್ನಿಯರ ಗರ್ಭಪಾತವಾಗುವಂತೆ ಮಾಡಿತು. ಅಂತಹ ಪ್ರಭುವು ಅರಣ್ಯ ಮತ್ತು ಯುದ್ಧ ಭೂಮಿಗಳಂತಹ ದುರ್ಗಮ ಪ್ರದೇಶಗಳಲ್ಲಿ ಕರುಣೆಯಿಂದ ನನ್ನನ್ನು ರಕ್ಷಿಸಲಿ. ಅವಿನಾಶಿಯಾದ ಪರಮಪ್ರಭುವು ಯಜ್ಞ ಕರ್ಮಾಚರಣೆಗಳ ಮೂಲಕ ದೃಢಪಡುವುದರಿಂದ ಅವನನ್ನು ಯಜ್ಞೇಶ್ವರ ಎಂದು ಕರೆಯುತ್ತಾರೆ. ವರಾಹಾವತಾರದಲ್ಲಿ ಅವನು ಬ್ರಹ್ಮಾಂಡದ ತಳದಲ್ಲಿದ್ದ ನೀರಿನಿಂದ ಭೂಮಿಯನ್ನು ಮೇಲೆತ್ತಿ ತನ್ನ ಕೋರೆ ದಾಡಿಗಳ ತುದಿಯಲ್ಲಿ ಇರಿಸಿಕೊಂಡ. ಅಂತಹ ಪ್ರಭುವು ನನ್ನನ್ನು ದರೋಡೆಕಾರರಿಂದ ರಕ್ಷಿಸಲಿ. ಪರಶುರಾಮನು ನನ್ನನ್ನು ಪರ್ವತ ಶಿಖರಗಳಲ್ಲಿ ರಕ್ಷಿಸಲಿ. ಭರತಾಗ್ರಜನಾದ ಶ್ರೀರಾಮಚಂದ್ರನು ಲಕ್ಷ್ಮಣ ಸಮೇತನಾಗಿ ಪರದೇಶಗಳಲ್ಲಿ ನನ್ನನ್ನು ರಕ್ಷಿಸಲಿ. ನಾನು ಅನಗತ್ಯ ಧರ್ಮಗಳನ್ನು ಆಚರಿಸದಂತೆ ಹಾಗೂ ಪ್ರಮಾದದಿಂದ ಕರ್ತವ್ಯಚ್ಯುತನಾಗದಂತೆ ಭಗವಾನ್ ನಾರಾಯಣನು ನನ್ನನ್ನು ರಕ್ಷಿಸಲಿ. ಭಗವಂತನು ನರನ ಅವತಾರದಲ್ಲಿ ಅನಗತ್ಯ ಗರ್ವದಿಂದ ನನ್ನನ್ನು ರಕ್ಷಿಸಲಿ. ಸಕಲ ಯೋಗ ಸಿದ್ಧಿಗಳ ಸ್ವಾಮಿಯಾದ ದತ್ತಾತ್ರೇಯನು ಭಕ್ತಿಯೋಗಾಚರಣೆಯಲ್ಲಿ ನಾನು ಚ್ಯುತನಾಗದಂತೆ ರಕ್ಷಿಸಲಿ. ಸಕಲ ಸದ್ಗುಣಗಳ ಸ್ವಾಮಿಯಾದ ಕಪಿಲನು ಕಾಮ್ಯಕರ್ಮಗಳ ಪ್ರಾಪಂಚಿಕ ಮೋಹದಿಂದ ನನ್ನನ್ನು ರಕ್ಷಿಸಲಿ. ಸನತ್ಕುಮಾರನು ಕಾಮೇಚ್ಛೆಯಿಂದ ನನ್ನನ್ನು ಕಾಪಾಡಲಿ. ಶುಭ ಕಾರ್ಯವನ್ನು ಆರಂಭಿಸುವಾಗ ಉಪೇಕ್ಷೆಯಿಂದ ಪರಮಪ್ರಭುವಿಗೆ ಗೌರವ ಸಲ್ಲಿಸದೆ ಅಪರಾಧಿಯಂತಾಗದೆ ಹಯಗ್ರೀವನು ನನ್ನನ್ನು ರಕ್ಷಿಸಲಿ. ದೇವಪೂಜೆಯಲ್ಲಿ ಅಪಚಾರ ಮಾಡದಂತೆ ದೇವರ್ಷಿ ನಾರದರು ನನ್ನನ್ನು ರಕ್ಷಿಸಲಿ. ಕೂರ್ಮಾವತಾರಿಯು ಅನಂತ ನರಕಗಳಿಗೆ ನನ್ನನ್ನು ಬೀಳದಂತೆ ರಕ್ಷಿಸಲಿ. ನಾನು ಅನಪೇಕ್ಷಣೀಯ ವಸ್ತುಗಳನ್ನು ತಿನ್ನದಂತೆ ದೇವೋತ್ತಮ ಪರಮಪುರುಷನು ತನ್ನ ಧನ್ವಂತರಿ ಅವತಾರದಲ್ಲಿ ನನ್ನನ್ನು ತಡೆಯಲಿ. ದೈಹಿಕ ರೋಗ ಬಾಧೆಗಳಿಂದ ನನ್ನನ್ನು ರಕ್ಷಿಸಲಿ. ತನ್ನ ಅಂತರಂಗ ಮತ್ತು ಬಹಿರಂಗ ಇಂದ್ರಿಯಗಳನ್ನು ಜಯಿಸಿರುವ ಋಷಭದೇವನು ಶೀತೋಷ್ಣಗಳೆಂಬ ದ್ವಂದ್ವಗಳಿಂದ ಉಂಟಾಗುವ ಭಯದಿಂದ ನನ್ನನ್ನು ರಕ್ಷಿಸಲಿ. ಯಜ್ಞನು ಜನರಿಂದಾಗುವ ಮಾನಹಾನಿ ಮತ್ತು ಅಪಾಯಗಳಿಂದ ನನ್ನನ್ನು ರಕ್ಷಿಸಲಿ. ಶೇಷನಾಗಿ ಬಲರಾಮನು ಈರ್ಷೆಯಿಂದ ಕೂಡಿದ ಸರ್ಪಗಳಿಂದ ನನ್ನನ್ನು ರಕ್ಷಿಸಲಿ. ವೇದವ್ಯಾಸರಾಗಿ ಅವತಾರವೆತ್ತಿದ ದೇವೋತ್ತಮ ಪರಮಪುರುಷನು ವೇದಜ್ಞಾನದ ಅಭಾವದಿಂದ ಉಂಟಾಗುವ ಸಕಲ ಬಗೆಯ ಅಜ್ಞಾನಗಳಿಂದ ನಮ್ಮನ್ನು ರಕ್ಷಿಸಲಿ. ವೈದಿಕ ತತ್ವಗಳಿಗೆ ವಿರೋಧಿಯಾದ ಕರ್ಮಗಳಿಂದ ವೈದಿಕ ಜ್ಞಾನ ತತ್ವಗಳನ್ನೂ ಕರ್ಮಾಚರಣೆಗಳನ್ನೂ ಉನ್ಮತ್ತನಾಗಿ ಮರೆಯುವಂತೆ ಮಾಡುವ ಆಲಸ್ಯದಿಂದ ಬುದ್ಧದೇವನು ನನ್ನನ್ನು ರಕ್ಷಿಸಲಿ. ಧರ್ಮ ತತ್ವಗಳನ್ನು ಸಂರಕ್ಷಿಸಲು ಕಲ್ಕಿದೇವನಾಗಿ ಅವತಾರವೆತ್ತಿದ ದೇವೋತ್ತಮ ಪರಮಪುರುಷನು ಕಲಿಯುಗದ ಕಲ್ಮಷದಿಂದ ನನ್ನನ್ನು ರಕ್ಷಿಸಲಿ. ಭಗವಾನ್ ಕೇಶವನು ತನ್ನ ಗದೆಯಿಂದ ದಿನದ ಪ್ರಥಮ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಸದಾ ಕೊಳಲನ್ನು ನುಡಿಸುವುದರಲ್ಲಿ ನಿರತನಾಗಿರುವ ಗೋವಿಂದನು ದಿನದ ಎರಡನೆಯ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಸಮಸ್ತ ಶಕ್ತಿಗಳಿಂದ ಸಂಪನ್ನನಾದ ಭಗವಾನ್ ನಾರಾಯಣನು ದಿನದ ಮೂರನೆಯ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಶತ್ರು ಸಂಹಾರಕ್ಕಾಗಿ ಚಕ್ರವನ್ನು ಹಿಡಿದಿರುವ ಭಗವಾನ್ ವಿಷ್ಣುವು ದಿನದ ನಾಲ್ಕನೆಯ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಅಸುರರಿಗೆ ಭಯವನ್ನುಂಟು ಮಾಡುವಂತಹ ಉಗ್ರವಾದ ಧನುಸ್ಸನ್ನು ಧರಿಸಿರುವ ಭಗವಾನ್ ಮಧುಸೂದನನು ದಿನದ ಐದನೆಯ ಭಾಗದಲ್ಲಿ ನನ್ನನ್ನು ರಕ್ಷಿಸಲಿ. ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಾಗಿ ತೋರುವ ಭಗವಾನ್ ಮಾಧವನು ಸಾಯಂಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ರಾತ್ರಿಯ ಪ್ರಾರಂಭದಲ್ಲಿ ಭಗವಾನ್ ಹೃಷೀಕೇಶನು ನನ್ನನ್ನು ರಕ್ಷಿಸಲಿ. ನಟ್ಟ ನಡುರಾತ್ರಿಯಲ್ಲಿ ರಾತ್ರಿಯ ಎರಡನೆಯ ಮತ್ತು ಮೂರನೆಯ ಭಾಗದಲ್ಲಿ ಭಗವಾನ್ ಪದ್ಮನಾಭನೊಬ್ಬನೇ ನನ್ನನ್ನು ರಕ್ಷಿಸಲಿ. ನಡುರಾತ್ರಿಯ ಅನಂತರ ಆಕಾಶವು ಕೆಂಪಾಗುವವರೆಗೆ ವಕ್ಷಸ್ಥಳದಲ್ಲಿ ಶ್ರೀವತ್ಸವನ್ನು ಧರಿಸಿರುವ ದೇವೋತ್ತಮ ಪರಮಪುರುಷನು ನನ್ನನ್ನು ರಕ್ಷಿಸಲಿ. ಕೈಯಲ್ಲಿ ಖಡ್ಗವನ್ನು ಹಿಡಿದಿರುವ ಭಗವಾನ್ ಜನಾರ್ದನನು ರಾತ್ರಿಯ ಕೊನೆಯ ಭಾಗದಲ್ಲಿ, ಎಂದರೆ ರಾತ್ರಿಯ ಕೊನೆಯ ನಾಲ್ಕು ಘಳಿಗೆಗಳ ಅವಧಿ, ನನ್ನನ್ನು ರಕ್ಷಿಸಲಿ. ಮುಂಜಾವಿನಲ್ಲಿ ಭಗವಾನ್ ದಾಮೋದರನು ನನ್ನನ್ನು ರಕ್ಷಿಸಲಿ. ವಿಶ್ವೇಶ್ವರನು ಹಗಲು ರಾತ್ರಿಗಳ ಸಂಧಿ ಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ದೇವೋತ್ತಮ ಪರಮಪುರುಷನಿಂದ ಚಾಲಿತವಾಗಿ ನಾಲ್ಕು ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಿರುವ ಪರಮಪ್ರಭುವಿನ ಚಕ್ರವು ಯುಗಾಂತದ ಪ್ರಳಯಾಗ್ನಿಯಂತೆ ವಿನಾಶಕಾರಿಯಾದ ತೀಕ್ಷ್ಣಧಾರೆಯನ್ನು ಪಡೆದಿದೆ. ಧಗಧಗಿಸುವ ಬೆಂಕಿಯು ಮಾರುತನ ಸಹಾಯದಿಂದ ಒಣಹುಲ್ಲನ್ನು ಸುಟ್ಟು ಭಸ್ಮ ಮಾಡುವಂತೆ ಸುದರ್ಶನ ಚಕ್ರವು ನಮ್ಮ ಶತ್ರುಗಳನ್ನು ಸುಟ್ಟು ಬೂದಿ ಮಾಡಲಿ. ದೇವೋತ್ತಮ ಪರಮಪುರುಷನ ಕೈಯಲ್ಲಿರುವ ಹೇ ಗದೆಯೇ, ನೀನು ಸಿಡಿಲಿನಂತಹ ಉಜ್ವಲವಾದ ಬೆಂಕಿಯ ಕಿಡಿಗಳನ್ನು ಕಾರುತ್ತಿರುವೆ. ನೀನು ಪ್ರಭುವಿಗೆ ಅತ್ಯಂತ ಪ್ರಿಯನಾಗಿದ್ದೇಯೇ. ನಾನೂ ಅವನ ದಾಸ. ಆದುದರಿಂದ ದುಷ್ಟಜೀವಿಗಳಾದ ಕುಷ್ಮಾಂಡರು, ವೈನಾಯಕರು, ಯಕ್ಷರು, ರಾಕ್ಷಸರು, ಭೂತಗಳು ಮತ್ತು ಗ್ರಹಗಳನ್ನು ಚೂರ್ಣೀಕೃತಗೊಳಿಸಲು ನನಗೆ ಸಹಾಯ ಮಾಡು. ದಯವಿಟ್ಟು ಅವರನ್ನೆಲ್ಲ ಪುಡಿ ಪುಡಿ ಮಾಡು. ಶಂಖಗಳಲ್ಲಿ ಶ್ರೇಷ್ಠನೇ, ಪ್ರಭುಗಳ ಕೈಯಲ್ಲಿರುವ ಹೇ ಪಾಂಚಜನ್ಯವೇ, ನೀನು ಸದಾ ಭಗವಾನ್ ಕೃಷ್ಣನ ಶ್ವಾಸದಿಂದ ತುಂಬಿರುತ್ತೀಯೇ. ಆದುದರಿಂದ ನೀನು ರಾಕ್ಷಸರು, ಪ್ರಮಥಗಣಗಳು, ಪ್ರೇತಗಳು, ಮಾತೃಗಳು, ಪಿಶಾಚಗಳು ಮತ್ತು ಘೋರ ದೃಷ್ಟಿಯಿರುವ ಬ್ರಹ್ಮ ರಾಕ್ಷಸರ ಹೃದಯಗಳಲ್ಲಿ ಕಂಪನವನ್ನು ಉಂಟುಮಾಡುವ ಭಯಂಕರ ಶಬ್ದ ತರಂಗಗಳನ್ನು ಸೃಷ್ಟಿ ಮಾಡುತ್ತೀಯೇ. ತೀಕ್ಷ್ಣಧಾರಿಯ ಖಡ್ಗಗಳ ದೊರೆಯೇ, ದೇವೋತ್ತಮ ಪರಮಪುರುಷನಿಂದ ನೀನು ಪ್ರಯುಕ್ತನಾಗಿದ್ದೀಯೇ. ನನ್ನ ಶತ್ರು ಸೈನಿಕರನ್ನು ದಯವಿಟ್ಟು ತುಂಡರಿಸು. ದಯವಿಟ್ಟು ಅವರನ್ನು ಛಿದ್ರ ಛಿದ್ರ ಮಾಡು. ಚಂದ್ರನಂತಹ ನೂರು ಉಜ್ವಲ ವರ್ತುಲಗಳನ್ನು ಹೊಂದಿರುವ ಹೇ ಕವಚವೇ, ಪಾಪಿಷ್ಟ ಶತ್ರುಗಳ ಕಣ್ಣುಗಳನ್ನು ದಯವಿಟ್ಟು ಮುಚ್ಚು. ಅವರ ದುಷ್ಟ ಕಣ್ಣುಗಳನ್ನು ಕಿತ್ತುಹಾಕು. ದೇವೋತ್ತಮ ಪರಮಪುರುಷನ ದಿವ್ಯ ನಾಮ, ರೂಪ, ಗುಣಗಳು ಮತ್ತು ಪರಿವಾರದ ಸಂಕೀರ್ತನೆಯು ನಮ್ಮನ್ನು ದುಷ್ಟಗ್ರಹಗಳು, ಉಲ್ಕೆಗಳು, ಅಸೂಯಾಪರ ಮಾನವರು, ಸರ್ಪಗಳು, ಚೇಳುಗಳು ಮತ್ತು ಹುಲಿ ತೋಳಗಳಂತಹ ಪ್ರಾಣಿಗಳ ಪ್ರಭಾವದಿಂದ ರಕ್ಷಿಸಲಿ. ಅದು ಭೂತಗಳಿಂದ ಮತ್ತು ಭೂಮಿ ಆಕಾಶ ಅಗ್ನಿ ಜಲ ಗಾಳಿ ಎಂಬ ಲೌಕಿಕ ಮೂಲ ವಸ್ತುಗಳಿಂದ ನಮ್ಮನ್ನು ರಕ್ಷಿಸಲಿ. ಮಿಂಚು ಹಾಗೂ ನಮ್ಮ ಪೂರ್ವ ಪಾಪಕರ್ಮಗಳಿಂದಲೂ ನಮ್ಮನ್ನು ರಕ್ಷಿಸಲಿ. ನಮ್ಮ ಪವಿತ್ರ ಜೀವನಕ್ಕೆ ಉಂಟಾಗುವ ಈ ಅಡೆತಡೆಗಳ ಬಗೆಗೆ ನಾವು ಸದಾ ಭೀತರಾಗಿರುತ್ತೇವೆ. ಆದುದರಿಂದ ಅವುಗಳೆಲ್ಲವೂ ಹರೇ ಕೃಷ್ಣ ಮಹಾಮಂತ್ರದ ಜಪದಿಂದ ಪೂರ್ತಿಯಾಗಿ ನಾಶವಾಗಲಿ. ಭಗವಾನ್ ವಿಷ್ಣುವಿನ ವಾಹನವಾದ ಗರುಡನು ಪರಮ ಪೂಜನೀಯ, ಏಕೆಂದರೆ ಅವನು ಪರಮ ಪ್ರಭುವಿನಷ್ಟೇ ಸಮರ್ಥನಾಗಿದ್ದಾನೆ. ಅವನು ವೇದಗಳ ಸಾಕಾರ ರೂಪ. ಆಯ್ದ ಶ್ಲೋಕಗಳಿಂದ ಅವನನ್ನು ಆರಾಧಿಸುತ್ತಾರೆ. ಅವನು ನಮ್ಮನ್ನು ಎಲ್ಲ ಅಪಾಯಕರ ಸನ್ನಿವೇಶಗಳಿಂದಲೂ ರಕ್ಷಿಸಲಿ. ದೇವೋತ್ತಮ ಪರಮ ಪುರುಷನಾದ ವಿಶ್ವಕ್ಸೇನನು ಕೂಡ ತನ್ನ ಪುಣ್ಯನಾಮಗಳಿಂದ ನಮ್ಮನ್ನು ಸಕಲ ಅಪಾಯಗಳಿಂದ ರಕ್ಷಿಸಲಿ. ದೇವೋತ್ತಮ ಪರಮ ಪುರುಷನ ಪವಿತ್ರ ನಾಮಗಳು, ಅವನ ದಿವ್ಯ ರೂಪಗಳು, ಅವನ ವಾಹನಗಳು, ಅವನೊಡನೆ ಸದಾ ಭೂಷಣವಾಗಿರುವ ಎಲ್ಲ ಆಯುಧಗಳು ನಮ್ಮ ಬುದ್ಧಿ, ಇಂದ್ರಿಯ, ಮನಸ್ಸು ಮತ್ತು ಪ್ರಾಣವಾಯುವನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸಲಿ. ವಿಶ್ವದ ಜಡ ಮತ್ತು ಸೂಕ್ಷ್ಮ ಅಭಿವ್ಯಕ್ತಿಯು ಲೌಕಿಕವಾದುದು, ಆದರೆ ಅದು ದೇವೋತ್ತಮ ಪರಮ ಪುರುಷನಿಗಿಂತ ಬೇರೆಯಾದುದಲ್ಲ. ಏಕೆಂದರೆ ಅಂತಿಮವಾಗಿ ಅವನೇ ಎಲ್ಲ ಕಾರಣಗಳಿಗೂ ಕಾರಣ. ವಾಸ್ತವವಾಗಿ ಕಾರಣ ಮತ್ತು ಪರಿಣಾಮಗಳು ಒಂದೇ, ಏಕೆಂದರೆ ಕಾರಣವು ಪರಿಣಾಮದಲ್ಲಿ ಸೇರಿದೆ. ಆದುದರಿಂದ ದೇವೋತ್ತಮ ಪರಮ ಪುರುಷನಾದ ಪರಮ ಸತ್ಯನು ತನ್ನ ಯಾವುದೇ ಶಕ್ತಿಯುತ ಭಾಗಗಳಿಂದ ನಮ್ಮ ಎಲ್ಲ ಆಪತ್ತುಗಳನ್ನೂ ನಾಶ ಮಾಡಬಲ್ಲ. ದೇವೋತ್ತಮ ಪರಮ ಪುರುಷ ಜೀವಿಗಳು ಲೌಕಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಮತ್ತು ಸಮಸ್ತ ಸೃಷ್ಟಿ ಇವುಗಳೆಲ್ಲವೂ ಪ್ರತ್ಯೇಕ ವಸ್ತುಗಳು. ಆದರೆ ಅಂತಿಮ ವಿಶ್ಲೇಷಣೆಯಲ್ಲಿ ಅವೆಲ್ಲವೂ ಸೇರಿ ಏಕೈಕ ಪರಮ ಪುರುಷ ಎಂದರೆ ದೇವೋತ್ತಮ ಪರಮ ಪುರುಷನಾಗುತ್ತವೆ. ಆದುದರಿಂದ ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿದವರು ವೈವಿಧ್ಯದಲ್ಲಿ ಏಕತೆಯನ್ನು ಕಾಣುತ್ತಾರೆ. ಅಂತಹ ಪ್ರಗತಿ ಸಾಧಿಸಿದವರಿಗೆ ಭಗವಂತನ ದೈಹಿಕ ಅಲಂಕಾರಗಳು, ಅವನ ನಾಮ, ಕೀರ್ತಿ, ಗುಣಗಳು ಹಾಗೂ ರೂಪಗಳು ಮತ್ತು ಅವನ ಕೈಯಲ್ಲಿರುವ ಆಯುಧಗಳು, ಇವುಗಳೆಲ್ಲ ಅವನ ಸಾಮರ್ಥ್ಯದ ಪ್ರಕಟ ರೂಪಗಳು. ಅವರ ಉನ್ನತ ಆಧ್ಯಾತ್ಮಿಕ ಅರಿವಿಗೆ ಅನುಗುಣವಾಗಿ ಅನೇಕ ರೂಪಗಳನ್ನು ವ್ಯಕ್ತಪಡಿಸುವ ಸರ್ವಜ್ಞನಾದ ಪ್ರಭುವು ಎಲ್ಲೆಲ್ಲಿಯೂ ಇದ್ದಾನೆ. ಅವನು ಎಲ್ಲೆಡೆಗಳಲ್ಲಿಯೂ ಸಕಲ ಆಪತ್ತುಗಳಿಂದಲೂ ನಮ್ಮನ್ನು ರಕ್ಷಿಸಲಿ. ಪ್ರಹ್ಲಾದ ಮಹಾರಾಜ ಭಗವಾನ್ ನರಸಿಂಹದೇವನ ಪವಿತ್ರ ನಾಮವನ್ನು ಗಟ್ಟಿಯಾಗಿ ಉಚ್ಚರಿಸಿದ. ಭಗವಾನ್ ನರಸಿಂಹದೇವನು ತನ್ನ ಭಕ್ತ ಪ್ರಹ್ಲಾದ ಮಹಾರಾಜನಿಗಾಗಿ ಗರ್ಜಿಸುತ್ತಾನೆ. ಅಂತಹ ಪ್ರಭುವು ವಿಷ, ಆಯುಧಗಳು, ನೀರು, ಅಗ್ನಿ, ವಾಯು ಮುಂತಾದವುಗಳಿಂದ ಬಲಾಢ್ಯರು ಎಲ್ಲ ದಿಕ್ಕುಗಳಲ್ಲಿಯೂ ಸೃಷ್ಟಿಸುವ ಅಪಾಯಗಳ ಎಲ್ಲ ಭೀತಿಗಳಿಂದ ನಮ್ಮನ್ನು ರಕ್ಷಿಸಲಿ. ಭಗವಂತನು ತನ್ನ ದಿವ್ಯ ಪ್ರಭಾವದಿಂದ ಅಂತಹವರ ತೇಜಸ್ಸನ್ನು ಮಸುಳಿಸಲಿ. ನರಸಿಂಹದೇವನು ನಮ್ಮನ್ನು ಎಲ್ಲ ದಿಕ್ಕುಗಳಲ್ಲಿಯೂ, ಎಲ್ಲ ಮೂಲೆಗಳಲ್ಲಿಯೂ, ಮೇಲು ಕೆಳಗು, ಒಳಗು ಹೊರಗು ರಕ್ಷಿಸಲಿ. ವಿಶ್ವರೂಪ ಮುಂದುವರಿಸಿದ. ಹೇ ಇಂದ್ರನೇ, ಭಗವಾನ್ ನಾರಾಯಣನಿಗೆ ಸಂಬಂಧಿಸಿದ ಈ ರಹಸ್ಯ ಕವಚವನ್ನು ಕುರಿತು ನಾನು ನಿನಗೆ ವರ್ಣಿಸಿದ್ದೇನೆ. ಈ ರಕ್ಷಾ ಕವಚವನ್ನು ಧರಿಸಿ ರಾಕ್ಷಸರ ನಾಯಕರನ್ನು ಗೆಲ್ಲಲು ನೀನು ಖಂಡಿತವಾಗಿಯೂ ಸಮರ್ಥನಾಗುವೆ. ವ್ಯಕ್ತಿಯು ಈ ಕವಚವನ್ನು ಧರಿಸಿದರೆ ಯಾರು ಯಾರನ್ನು ತನ್ನ ಕಣ್ಣುಗಳಿಂದ ನೋಡುತ್ತಾನೋ ಅಥವಾ ಕಾಲುಗಳಿಂದ ಸ್ಪರ್ಶಿಸುತ್ತಾನೋ ಅವರು ಮೇಲೆ ಹೇಳಿದ ಎಲ್ಲ ಅಪಾಯಗಳಿಂದಲೂ ಕೂಡಲೇ ಮುಕ್ತರಾಗುತ್ತಾರೆ. ನಾರಾಯಣ ಕವಚವೆಂಬ ಈ ಪ್ರಾರ್ಥನೆಯು ನಾರಾಯಣನಿಗೆ ಲೋಕೋತ್ತರವಾಗಿ ಸಂಬಂಧಿಸಿದ ಸೂಕ್ಷ್ಮ ಜ್ಞಾನವನ್ನು ಹೊಂದಿದೆ. ಈ ಸ್ತೋತ್ರವನ್ನು ಮಾಡುವವನಿಗೆ ಎಂದೂ ಕ್ಷೋಭೆ ತಟ್ಟುವುದಿಲ್ಲ. ಅವನಿಗೆ ಸರ್ಕಾರದ ಭಯವಾಗಲಿ, ಕಳ್ಳಕಾಕರ ಭಯವಾಗಲಿ, ದುಷ್ಟಶಕ್ತಿಗಳ ಭಯವಾಗಲಿ, ಅಥವಾ ಬೇರೆ ಯಾವುದೇ ರೀತಿಯ ರೋಗದ ಬಾಧೆಯಾಗಲಿ ಇರುವುದಿಲ್ಲ. ಹೇ ಸ್ವರ್ಗಾಧಿಪತಿಯೇ, ಹಿಂದೆ ಕೌಶಿಕನೆಂಬ ಬ್ರಾಹ್ಮಣನೊಬ್ಬನಿದ್ದ. ಅವನು ಈ ಮೊದಲು ಈ ಕವಚವನ್ನು ಬಳಸಿದ್ದಾನೆ. ಅವನು ಅನಂತರ ಉದ್ದೇಶಪೂರ್ವಕವಾಗಿ ತನ್ನ ಯೋಗಶಕ್ತಿಯಿಂದಾಗಿ ಮರುಭೂಮಿಯಲ್ಲಿ ದೇಹತ್ಯಾಗ ಮಾಡಿದ. ಒಂದು ಸಲ ಚಿತ್ರರಥನೆಂಬ ಗಂಧರ್ವಲೋಕದ ರಾಜನು ಅನೇಕ ಸುಂದರ ಸ್ತ್ರೀಯರೊಡನೆ ತನ್ನ ವಿಮಾನದಲ್ಲಿ ಸಂಚಾರ ಮಾಡುತ್ತಾ ಆ ಬ್ರಾಹ್ಮಣರು ಮೃತ ಹೊಂದಿದ್ದ ಸ್ಥಳದಲ್ಲಿ ಸಾಗಿ ಹೋಗುತ್ತಿದ್ದ. ಅವನ ವಿಮಾನ ಆ ಬ್ರಾಹ್ಮಣನ ದೇಹವಿದ್ದ ಸ್ಥಳಕ್ಕೆ ಬಂದಿತು. ಆಗ ಇದ್ದಕ್ಕಿದ್ದಂತೆಯೇ ಚಿತ್ರರಥನಿಗೆ ಆಕಾಶದಿಂದ ತನ್ನ ವಿಮಾನ ಸಮೇತನಾಗಿ ಬೀಳುವಂತಾಯಿತು. ಅವನು ಆಶ್ಚರ್ಯಚಕಿತನಾದ. ಆಗ ವಾಲಿಖಿಲ್ಯರೆಂಬ ಮಹರ್ಷಿಗಳು ಆ ಬ್ರಾಹ್ಮಣನ ಅಸ್ಥಿಗಳನ್ನು ಸಮೀಪದ ಸರಸ್ವತಿ ನದಿಯಲ್ಲಿ ವಿಸರ್ಜಿಸುವಂತೆ ಅವನಿಗೆ ಆದೇಶ ಮಾಡಿದರು. ಅವನು ಹಾಗೆಯೇ ಮಾಡಿ ಆ ನದಿಯಲ್ಲಿ ಸ್ನಾನ ಮಾಡಿ ಸ್ವಧಾಮಕ್ಕೆ ಹಿಂದಿರುಗಿದನು. ಶುಕಮುನಿಗಳು ಹೇಳಿದರು, ನನ್ನ ಪ್ರೀತಿಯ ಪರೀಕ್ಷಿತ ಮಹಾರಾಜನೇ, ಈ ಲೌಕಿಕ ಪ್ರಪಂಚದಲ್ಲಿ ಯಾವುದೇ ಸಂದರ್ಭದಲ್ಲಿ ಭೀತನಾದ ಯಾರೇ ಆಗಲಿ ಈ ಕವಚವನ್ನು ಬಳಸುವನು ಅಥವಾ ಶ್ರದ್ಧಾಭಕ್ತಿಗಳಿಂದ ಕೇಳುವನು ಅವನು ತಕ್ಷಣವೇ ಸಕಲ ಅಪಾಯಗಳಿಂದಲೂ ಮುಕ್ತನಾಗುತ್ತಾನೆ. ಅವನನ್ನು ಸಮಸ್ತ ಜೀವಿಗಳು ಆರಾಧಿಸುತ್ತಾರೆ. 100 ಯಜ್ಞಗಳನ್ನು ಆಚರಿಸಿದ ದೇವತೆಗಳ ರಾಜನಾದ ಇಂದ್ರನು ಈ ರಕ್ಷಾಸ್ತೋತ್ರವನ್ನು ವಿಶ್ವರೂಪನಿಂದ ಪಡೆದ. ಅದರ ಫಲವಾಗಿ ಅಸುರರನ್ನು ಗೆದ್ದು ಅನಂತರ ತ್ರಿಲೋಕಗಳ ಸಕಲ ಐಶ್ವರ್ಯಗಳನ್ನು ಅನುಭೋಗಿಸಿದ. ಇಲ್ಲಿಗೆ ಶ್ರೀಮದ್ ಭಾಗವತದ 6ನೇ ಸ್ಕಂದದ ನಾರಾಯಣ ಕವಚ ಎಂಬ 8ನೆಯ ಅಧ್ಯಾಯದ ಅನುವಾದವು ಮುಗಿಯಿತು.